ಇಂದ್ರ ಅಂತಾನೆ ಬಂದಾಗ ಅದು ಇಂದ್ರವಾಚಕ, ಇದೆಲ್ಲ ತಿಳ್ಕೊಂಡ್ರೆ ಸ್ಪಷ್ಟ ಆಯ್ತಾಗ. ಇಟ್ ಈಸ್ ಎಸ್ ಕಾಂದೆ ವಿರೂಪಾಕ್ಷ ಅಂತ ಹೇಳಿದ್ರೆ, ರುದ್ರದೇವರ ವಿರೂಪಾಕ್ಷ ಅಂದ್ರೆ ಏನು? ವಿರೂಪೇ ವಿರೂಪಾಣಿ ಅಕ್ಷೀಣಿ ಎಸ್ಎಸ್ ವಿರೂಪಾಕ್ಷ. ಅವ್ರು ಬೂರ್ಕಂಡಿದ್ರೆ ಮನುಷ್ಯ ಹ್ಯಾಂಗ ಕಾಣಿಸ್ತಾನೆ? ಸ್ವರೂಪ ಅಂತ ಕರೆಯೋದಿಲ್ಲ. ಏನಂತಾರೆ ಅದನ್ನ? ವಿರೂಪ. ವಿರೂಪಕ್ಕೆ ಕಾರಣವಾದಂತಹ ಅಕ್ಷಿಗಳಿರೋದ್ರಿಂದ ಅವ್ರು ಏನಂತ ಹೆಸರಾಯ್ತು? ವಿರೂಪಾಕ್ಷ. ವಿಷ್ಣುವಿಗೆ ಆಗಲ್ಲ, ವಿಷ್ಣುವಿಗೆ ವಿಶಿಷ್ಟ ರೂಪ, ವಿರೂಪ ಅಲ್ಲ, ವಿಶಿಷ್ಟ ರೂಪ. ಯಾವುದದು? ನರಸಿಂಹರೂಪ. ನರಸಿಂಹರಿಗೆ ಮೂರು ಕಣ್ಣುಗಳು, ಆದ್ರಿಂದ ವಿಶಿಷ್ಟ ಆಯ್ತು. ಅದು ವಿಶಿಷ್ಟ ಬೇರೆ, ವಿರೂಪ ಬೇರೆ. ವಿರೂಪ ಕೊಡ್ತಕ್ಕಂಥದ್ದು ದೋಷ, ವಿಶಿಷ್ಟ ರೂಪ ಕೊಡೋದು ಗುಣ. ಅದು ಗೊತ್ತಾಯ್ತಾ? ವಿಶಿಷ್ಟ ರೂಪ ಕೊಡೋದು ಗುಣ, ಆದ್ರಿಂದಾಗಿನೇ ಅದು ಶ್ರೇಷ್ಠ ಅಂತ ವಿರೂಪಾಕ್ಷ. ಯಾವುದು? ಅದಕ್ಕೇನೆ ಅನಂತ ಅಂತ ಹೇಳ್ಬೇಕು. ಮುಂದೆ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೂ ಕೂಡ, ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆಕಾಶದೊಳಗೆ ಅಲ್ಲೇನಿದೆ ಭಗವದ್ಗೀತಾ ಒಳಗೆ ಸಹಸ್ರ ಅಂತಿದೆ. ಸಾವಿರ ಸೂರ್ಯರು ಒಟ್ಟಿಗೆ ಹುಟ್ಟಿದರೆ ಎಷ್ಟು ಪ್ರಕಾಶ ಇತ್ತೋ ವಿಶ್ವರೂಪಕ್ಕೆ ಅಷ್ಟು ಪ್ರಕಾಶ ಇತ್ತೋ ಅಂತ ಹೇಳಿದರು. ಪ್ರಶ್ನೆ ಆಚಾರ್ಯ ಬರೀತಾರೆ, ಇದು ಸಹಸ್ರ ಶಬ್ದ ಅನಂತ ವಾಚಿ. ಸಹಸ್ರ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕಲ್ಲಿ? ಅನಂತ ಅಂತ ಅರ್ಥ ಮಾಡಬೇಕು, ಸಾವಿರ ಅಂತ ಮಾಡಬಾರ್ದು. ಯಾಕೆ? ವಿಶ್ವಕೃಷ್ಣನ ಪ್ರಕಾಶ ಸಾವಿರ ಸೂರ್ಯದಷ್ಟಲ್ಲ, ಎಷ್ಟದು? ಅನಂತ ಸೂರ್ಯರಷ್ಟು. ಅದೇ ರೀತಿಯೇ ಇಲ್ಲಿ ವಿಷ್ಣುವಿಗೆ ಸಹಸ್ರ ಪುರುಷ ಸೂಕ್ತದಲ್ಲಿ ಸಹಸ್ರಾಕ್ಷ ಅಂತ ಕರೆದ್ರೆ ಅನಂತಾಕ್ಷ ಅಂತ ಅರ್ಥ. ಆದರೆ ಇವರಿಗೆ ಇಂದ್ರದೇವರಿಗೆ ಸಹಸ್ರ ಅಂದರೆ ಸಾವಿರ ಅಂತ ಅಷ್ಟೇ ಅರ್ಥ. ಆದ್ದರಿಂದಾಗಿನೇ ಇದು ಯಾವ ಯಾವ ಪ್ರಸಂಗದಲ್ಲಿ ಸಹಸ್ರಾಕ್ಷ ಹೇಳ್ತಾರೆ ನೋಡಿ, ಅದು ಯಾರನ್ನು ಹೇಳುತ್ತೆ ತೀರ್ಮಾನ ಮಾಡಬೇಕು. ಅಂತರಾರ್ಥ ಅಂತ ಹೇಳಿದ್ರೆ ಹೊರಗಿನ ಅರ್ಥ, ಮೈಯೆಲ್ಲ ಇದಾಗ ಶಾಪ ಬಂತು ಅವರಿಗೆ. ಗೌತಮರ ಶಾಪ ನಿಮಿತ್ತ ಪ್ರಾರಬ್ಧ ಇತ್ತು, ಮೈಯೆಲ್ಲ ಅವರಿಗೆ ರಂಧ್ರ ಆದಾಗಾಯ್ತು, ಕಣ್ಣಾದಾಗಾಯ್ತು. ಅದು ದೋಷ. ಆದರೆ ಒಳಗಿಂದ ಗುಣ ಏನು ಅಂದರೆ, ಒಳಗಿನ ಅರ್ಥ ಏನು ಅಂದರೆ, ಏನಪ್ಪ ಏನರ್ಥ ಏನರ್ಥ ಅದಕ್ಕೆ? ತೀಕ್ಷ್ಣ ದೃಷ್ಟಿ, ಭಾಳ ಶಾರ್ಪ್ ಸೈಟ್ ಇದೆ ಅಂತ ಅರ್ಥ. ನನ್ನ ಎರಡು ಕಣ್ಣು ಮೂರು ಕಣ್ಣು ಅಂತ ಹೇಳಿ ಎರಡು ಕಣ್ಣು ಸಾಮಾನ್ಯ ಇರ್ತವೆ. ಅವನು ಮೈಯೆಲ್ಲ ಕಣ್ಣು ಅವನು ಹುಷಾರಾಗಿದೆ ಅಂತ ಹೇಳ್ತಾನೆ. ಮೈಯೆಲ್ಲ ಕಣ್ಣು ಅಂದ್ರೆ ಏನೋ, ಭಾರಿ ಶಾರ್ಪ ನೋಡ್ತಿರ್ತಾನೆ, ತಪ್ಪಿಸ್ಕೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಅಂತ. ಸೊ ಇಂದ್ರದೇವರಿಗೆ ಸಹಸ್ರಾಕ್ಷ, ಉಳಿದ ದೇವತೆಗಳಿಗಿಂತ ದೇವರನ್ನು ಜಾಸ್ತಿ ಅರ್ಥ ಮಾಡ್ಕೋತಾರೆ ಅಂತ. ಅದು ಗುಣ, ಅದು ಗೊತ್ತಾಯ್ತಾ? ಅದು ಗುಣ. ಆದರೆ ಹೊರಗಿನ ದೃಷ್ಟಿಯಿಂದ ದೋಷ. ಅದು ಮೈಯೆಲ್ಲ ರಂಧ್ರ ಇದೆ, ಕಣ್ಣುಗಳೆಲ್ಲ ಆ್ಯಕ್ಚುಲಿ ಅವು ನವಿಲುಗರಿಗೆ ಕಣ್ಣುಗಳಿರುತ್ತೆ. ಕಣ್ಣುಗಳೇನೋ ಅಲ್ಲ, ಏನ ಕಣ್ಣುಗಳು ಕಂಡ ಕಾಣುತ್ತೆ ಅಷ್ಟೇ, ಏನಿಲ್ಲ ಅವಕ್ಕೆ ಆ್ಯಕ್ಚುಲಿ. ಕಣ್ಣುಗಳಲ್ಲ, ಕಣ್ಣುಗಳಿರೋದು ಎರಡೇ, ಗೊತ್ತಾಯ್ತಾ? ನವಿಲುಗರಿ ಕಣ್ಣುಗಳೆಲ್ಲ ಕಣ್ಣುಗಳಲ್ಲ. ಅದೇ ರೀತಿ ಇಂದ್ರದೇವರಿಗಿರ್ತಕ್ಕಂಥ ಕಣ್ಣುಗಳು ದೋಷ, ಅದು ಗುಣ ಅಲ್ಲ. ಆದರೆ ವಿಷ್ಣುವಿಗಿರ್ತಕ್ಕಂಥ ಕಣ್ಣುಗಳೇನವು? ಬರೀ ಗುಣ, ದೋಷ ಅಲ್ಲ. ಆದ್ದರಿಂದ ದೇವರಿಗೆ ಸಹಸ್ರ ಪಾದಾಕ್ಷ ಶಿರೋರು ಬಾಹವೇ, ಅದು ಬರೀ ರಂಧ್ರಗಳಷ್ಟೇ. ಕಣ್ಣಿನಂತೆ ಕಾಣುತ್ತೆ, ಕಣ್ಣಲ್ಲ ಅದು. ಜೀವಾದ ಕಣ್ಣುಗಳ ದೇವರಿಗೊಂದೇನೆ. ಪ್ರಮಾಣೇನ ವ್ಯಾಖ್ಯಾತಂ ಖಂಡತ್ರಯಂ ಸ್ವವಚನೇನ ಸ್ಪಷ್ಟಂ ವ್ಯಾಚಷ್ಟೇ ಉತ್ತರ ಗ್ರಂಥ ಸಂದರ್ಭೇಣ. ಇದಕ್ಕೆ ತುಂಬ ವಿಶೇಷವಾದ ವ್ಯಾಖ್ಯಾನ ಬರೀತಾರೆ ಆಚಾರ್ಯ. ನಿನ್ನೆ ಓದಿದ್ದ ಅಷ್ಟಕ್ಕೆ ಒಂದು ಪ್ಯಾರಕ್ಕೆ ಏಳೆಂಟು ಪುಟ ಬರೀತಾರೆ ಭಾಷ್ಯನ. ಉತ್ತರ ಗ್ರಂಥ ಸಂದರ್ಭೇಣ, ಈ ಪ್ರಮಾಣದಲ್ಲಿ ಏನು ವಿಷಯ ಬಂದಿದೆ ಅದನ್ನು ವಿಶೇಷವಾಗಿ ಆಚಾರ ಸ್ಪಷ್ಟ ಮಾಡ್ತಾರೆ ಈ ಮಾತಿನಲ್ಲಿ. ಆತ್ಮ ವಾ ಇದಂ ಇತ್ಯತ್ರ ಆತ್ಮಶಬ್ದ ಆತತ ಗುಣತ್ವಯೋಗೇನ ನಾರಾಯಣ ಪರಹ ಇತಿ ಉಕ್ತ. ಆತ್ಮ ಅಂತ ಹೇಳಬೇಕಾದ್ರೆ ಅಲ್ಲಿ ಆತ್ಮಶಬ್ದ ಯಾರನ್ನು ಹೇಳ್ತಾ ಇದೆ? ನಾರಾಯಣನೇ. ಅದಕ್ಕೆ ಆತತ, ಆತ್ಮ, ಆತತ ಮಾ. ಆತತ ಅಂದರೆ ವ್ಯಾಪ್ತ, ವ್ಯಾಪ್ತವಾಗಿರ್ತಕ್ಕಂಥ ಜ್ಞಾನ ಹೊಂದಿರೋದು, ಗುಣ ಹೊಂದಿರೋದು ಯಾರಂದ್ರೆ ನಾರಾಯಣ ಒಬ್ಬನೇ. ಅದಕ್ಕೆ ಆತ್ಮ ನಾರಾಯಣ ಅಂತ ಅರ್ಥ. ನ ಕೇವಲ ವ್ಯಾಪ್ತ, ತತ ವಿತತ ಆತತ ಎಲ್ಲ ಏನದು ವ್ಯಾಪ್ತಿಯನ್ನು ಹೇಳ್ತಾ ಇದೆ. ಅದಕ್ಕೇನೆ ಆತಪತ್ರ, ಗಡಿ ಬಿಡಿಸಿದಾಗ ಆತಪತ್ರ ಹಾಗೆ ಹರಡಿಬಿಡೋದು, ಅದು ಆತಪತ್ರ. ಇನ್ನೊಂದರ್ಥ ಆತಪ ಅಂದರೆ ಸೂರ್ಯನ ಬಿಸಿಲು, ಅದರಿಂದ ನಮಗೆ ರಕ್ಷಣೆ ಕೊಡುತ್ತೆ, ಅದಕ್ಕೆ ಆತಪತ್ರ ಅಂತ ಇನ್ನೊಂದು ಹೆಸರು. ಹಾಂ, ನ ಕೇವಲ ಮೇತಾವತ್ ಕಿಂತು ಉಪಕ್ರಮ ಪರ್ಯಾಲೋಚನೆಯಾಚ ಇತ್ಯಾಹ ಆತತೇತಿ. ಬರೀ ಕೇವಲ ಇಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಮಾತು ಹಾಗೇ ಇದೆ. ನಾವು ಬರೀ ಯುಕ್ತಿಯಿಂದ ಹೇಳಿದ್ದಷ್ಟೇ ಅಲ್ಲ, ಅಲ್ಲಿ ಬಂದಿರೋ ಪ್ರಸಂಗ ಕೂಡ ವಿಶಾಲವಾದಂಥ ಅರ್ಥನೇ ಕೊಡ್ತಾ ಇದೆ. ನ ಕೇವಲ ಆತತ ಗುಣತ್ವಾದಾತ್ಮ ನಾರಾಯಣ ಕಿಂತು ತಸ್ಯ ನಾರಾಯಣಸ್ಯೈವ ವಾಸುದೇವಾದಿ ರೂಪಾಣಾಂ ಬ್ರಹ್ಮಪಂಥಾಃ ಸತ್ಯಂ ಕರ್ಮ ಇತಿ ಪಂಚರಾತ್ರ ಪ್ರಸಿದ್ಧೈರೇವ ನಾಮಭಿಃ ಆರಬ್ಧತ್ವಾತ್ ಉಪಕ್ರಾಂತತ್ವಾಚ್ಚ ಆತ್ಮ ನಾರಾಯಣ ಇತ್ಯರ್ಥ. ಆತ್ಮ ನಾರಾಯಣನೇ ಅದಕ್ಕಾಗಬೇಕು ಅಂದರೆ ಬ್ರಹ್ಮ ಪಂಥಾಹ ಸತ್ಯಂ ಕರ್ಮ ಇಲ್ಲ ಮಾತಿನಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ದಾರಲ್ಲಿ, ಪರಮಾತ್ಮನ ಅನಿರುದ್ಧಾದಿ ರೂಪಗಳನ್ನು ಹೇಳಿದ್ದಾರೆ. ಅನಿರುದ್ಧಾದಿ ನಾಲ್ಕು ರೂಪ ಹೇಳಿದ ಮೇಲೆ ಆತ್ಮ ಐದನೇ ರೂಪ ನಾರಾಯಣ ಆಗಲೇಬೇಕು. ಇನ್ನೊಂದು ರೀತಿಯಲ್ಲಿ ಕೂಡ ಅದು ಅರ್ಥ, ಐದು ಜನ ಇದ್ದಾರೆ ಅಂತೇಳಿ ನಾಲ್ಕು ಜನ ಹೆಸರು, ಐದು ಜನ ಹೆಸರು ಹೇಳಿಬಿಟ್ಟು ನಾಲ್ಕು ಜನ ಹೆಸರು ಹೇಳಿದ್ಮೇಲೆ ಐನವನು ಏನಾಗಿರಬೇಕು, ಯಾರ ಹೆಸರು ಬಿಟ್ಟಿರುತ್ತೋ ಅವರಾಗಿರ್ಬೇಕು. ಏನಂತಾರೆ ಅದಕ್ಕೆ, ಪರಿಶೇಷ ಅಂತ ಹೇಳಿ ಪರಿಶೇಷ. ನಾಲ್ಕರಲ್ಲಿ ಮೂರು ಗೊತ್ತಾದರೆ ನಾಲ್ಕನೇದು ಯಾವುದು ಅಂತ ಹೇಳಿಬಿಡ್ಬೋದು. ಆ ಅರ್ಥದಲ್ಲೂ ಕೂಡ ಆತ್ಮ ನಾರಾಯಣ, ಕಿಂತು ತಸ್ಯ ನಾರಾಯಣಶೈವ ವಾಸುದೇವಾದಿ ರೂಪಾಣಾಂ ಬ್ರಹ್ಮಪಂಥಾ ಸತ್ಯಂ ಕರ್ಮ ಇತಿ ಪಂಚರಾತ್ರ ಪ್ರಸಿದ್ಧೈರೇವ ನಾಮಭಿಹಿ ಆರಬ್ಧತ್ವಾತ್ ಉಪಕ್ರಾಂತತ್ವಾಚ್ಚ ಆತ್ಮ ನಾರಾಯಣ ಇತ್ಯರ್ಥ. ಉಪನಿಷತ್ ಶುರುವಾಗಿದ್ದೇ ಆ ರೀತಿಯಾದ್ದರಿಂದ ಆ ಅರ್ಥನೇ ಮಾಡಬೇಕು. ಕರ್ಮಾದಿ ನಾಮ್ನಾಂ ಅನಿರುದ್ಧಾದಿಷು ಪ್ರವೃತ್ತಿ ಪ್ರಕಾರಂ ದರ್ಶಯತಿ. ಕರ್ಮ ಅಂದರೆ ಅನಿರುದ್ಧ, ಮುಂದೆ ಪ್ರದ್ಯುಮ್ನ ಸಂಕರ್ಷಣ ಅಂತ ಹೇಳಿದ್ರಲ್ಲ ಅದು ಕೊಟೇಶನ್ನೇ ಕೊಡ್ತಾರೆ. ಮುಖ್ಯತಃ ಕರ್ಮನ ಮಾತು ಪ್ರಾದುರ್ಭಾವಾತ್ಮಕೋ ಹರಿಹಿ, ಬರೀ ಯುಕ್ತಿ ಅಷ್ಟೇ ಅಲ್ಲ ಪ್ರಮಾಣ ಕೂಡ ಹಾಗೇ ಇದೆ. ಮುಖ್ಯತಃ ಇತಿ ಪ್ರಾದುರ್ಭಾವಾತ್ಮಕೋ ಅನಿರುದ್ಧ ತನುಹು ಹರಿರೇವ ಇತಿ ಯೋಜನಾ. ಪ್ರಾದುರ್ಭಾವ ರೂಪ ಬಂದಿದೆ ಅನಿರುದ್ಧ ರೂಪಕ್ಕೇನೆ ಅಕರ್ಮ ಅಂತ ಹೆಸರಿದೆ. ನದು ಕಾಮಪುತ್ರೋ ಅನಿರುದ್ಧ ಇತ್ತೇವ ಅರ್ಥ. ಕಾಮಪುತ್ರ ಅನಿರುದ್ಧ ಬೇರೆ ಇದ್ದಾರೆ, ಆತನ ತಗೊಳ್ಬಾರದು. ಸರ್ವನಾಮತ್ವೇಪಿ ವಿಶಿಷ್ಯ ಕರ್ಮನಾಮತ್ವಂ ಇತಿ ಭಾವೇನ ಕರ್ಮನಾಮಾತು ಇತಿ ತುಶಬ್ದ. ದೇವರಿಗೆ ಸರ್ವ ಹೆಸರುಗಳಿದ್ದರೂ ಕೂಡ ಕೆಲವು ವಿಶಿಷ್ಟವಾದ ಹೆಸರುಗಳು, ಅದರಲ್ಲಿ ಕರ್ಮ ಅಂತಲೂ ವಿಶಿಷ್ಟವಾದ ಹೆಸರಿದೆ. ಕರ್ಮನಾಮತ್ವೇ ಹೇತು ತತ್ರೇ. ಯಾತಕ್ಕೆ ಕರ್ಮನಾಮ ದೇವರಿಗೆ ಅಂದರೆ ಅನಿರುದ್ಧ ಅನಿರುದ್ಧತನೌ ಅಮಿತ ಚೇಷ್ಟಿತಂ ಹಿ ಯಸ್ಮಾತ್ ಅನಿರುದ್ಧತನೌ ಅಮಿತ ಚೇಷ್ಟಿತಂ ಅನಿರುದ್ಧತನುಶ್ಚೇತಿ ಚ ಶಬ್ದಾತ್ ಮಾತೃತ್ವಂಚ ತಸ್ಮಾತ್ ಕರ್ತೃತ್ವಾತ್ ಮಾತೃತ್ವಾಚ್ಚ. ಕರ್ಮ ಕರ್ಮ ಕರ್ ಅಂದರೆ ಕರ್ತೃ, ಮಾ ಅಂದರೆ ಮಾತೃ. ಕರ್ಮ ಮಾಡ್ತಾನೆ ಮತ್ತು ತಿಳಿತಾನೆ, ಅದಕ್ಕೆ ದೇವರಿಗೆ ಕರ್ಮ ಅಂತ ಹೆಸರಿದೆ. ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಮಾಡಿಸ್ತಾನೆ ಮತ್ತು ಮಾಡಿ ತಿಳಿದು ಮಾಡಿಸ್ತಾನೆ ಮಾಡಿ ತಿಳಿದಿದ್ದಾನೆ, ಅದಕ್ಕೆ ದೇವರಿಗೆ ಕರ್ಮ ಅಂತ ಹೆಸರಿದೆ. ತಿಳ್ಕೊಂಡು ಮಾಡೋದು ಕರ್ಮ, ತಿಳ್ಕೊಳ್ಳದೆ ಮಾಡಿದರೆ ಕರ್ಮ ಆಗೋದೇ ಇಲ್ಲ. ಕರ್ಮ ಅನ್ನೋ ಪದದಲ್ಲೇ ಏನಿರಬೇಕು ಅಂತ ಆಯ್ತಾಗ ಜ್ಞಾನ ಇದ್ದು ಮಾಡಿದರೆ ಕರ್ಮ, ಇಲ್ಲದ್ರೆ ಕರ್ಮ ಅಂತ ಕರೆಯೋದಿಲ್ಲ. ಕರ್ಮ ನಾಮೇತಿ ಯೋಜ್ಯಂ ಕರ್ತೃತ್ವಾತ್ ಕರ್ಮ ಮಾತೃತಃ ಇತಿ ವ್ಯಾಖ್ಯಾತತ್ವಾತ್. ಅದು ಬೇರೆ ಕಡೆ ಆಚಾರ ಅರ್ಥ ಹೇಳ್ತಾರೆ, ಕರ್ತೃತ್ವಾತ್ ಕರ್ಮ ಮಾತೃತಃ ಅಂಥೇಳಿ. ಮಾತೃತಃ ಅಂತ ಹೇಳಿದರೆ ತಾಯಿ ಅಂತ ಅರ್ಥ ಅಲ್ಲ, ತಿಳಿಯೋದು ಪ್ರಮಾತೃತಃ ಅಂತ ಅರ್ಥ. ನಾನು ಕರ್ಮಣಿ ಅಕರ್ಮಯ ಪಶ್ಯೇತಿ ಜೀವಾನಾಮಪಿ ಕರ್ಮ ಶಬ್ದಾರ್ಥತ್ವ ಮುಕ್ತತಃ ಕರ್ಮಾಭಾಸ ಇತಿ ಭಗವದ್ಗೀತೆಯೊಳು ಬಂದಿದೆ. ಕರ್ಮಣ್ಯಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಅಂಥೇಳಿ ಅಲ್ಲಿ ಹೇಳಬೇಕಾದ್ರೆ ಏನಂತ ಹೇಳ್ತಾರೆ, ಗಾನಾ ಕರ್ಮಣೋಗತಿ ಅಂತ ತಿಳಿಸಿದ್ದಾರೆ ಆಚಾರಲ್ಲಿ. ಭಾಷ್ಯ ಬರೀಬೇಕಾದ್ರೆ ಜೀವನಿಗೂ ಕರ್ಮ ಅಂತ ಹೆಸರಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ತೀರಿ ದೇವರಿಗೆ ಕರ್ಮ ಇದೆ ಅಂತ, ಕರ್ಮ ಅಂತ ಹೆಸರಿದೆ ಅಂತ ಹೇಳ್ತೀರಿ. ಅಲ್ಲಿ ಹೇಳಿದ್ದೀರಿ ಜೀವನಿಗೂ ಇದೆ ಅಂತ ಹೇಳಿದ್ದೀರಿ. ಮತ್ತೆ ವಿರೋಧ ಬರುತ್ತಲ್ಲ ಅಂದರೆ ಇಲ್ಲ, ಅದು ಕರ್ಮಾಭಾಸ. ಜೀವರೆಲ್ಲ ಕರ್ಮಾಭಾಸರು, ದೇವರು ಕರ್ಮ. ಅದರಿಂದ ಏನಾಯಿತು, ಇವತ್ತು ವಿರೋಧ ಬರಲಿಲ್ಲ. ಜೀವನ ಎಲ್ಲೆಲ್ಲಿ ಕರ್ಮ ಅಂತ ಕರೀತಾರೋ ಏನರ್ಥ ಅದಕ್ಕೆ, ಕರ್ಮಾಭಾಸ ಅಂತ. ಮುಖ್ಯವಾಗಿ ಕರ್ಮ ಶಬ್ದ ಹೇಳೋದು ಯಾರನ್ನ, ವಿಷ್ಣುವನ್ನೇ. ಇದು ಅಲ್ಲಿ ತಾತ್ಪರ್ಯ. ಕರ್ಮಾಭಾಸ ಇದಿ ಶುತ್ಯಂತರೆ ಭಗವದ್ದೇವ ಇಂದ್ರ ಶಬ್ದಾಭ್ಯಾಸಾಚ್ಯ ಇಯಂ ಉಪನಿಷತ್ ಭಗವದ್ ವಿಷಯ ಇತ್ಯಾಹ ಮತ್ಸಿ ಶ್ರುತ್ಯಂತರೇ. ಶ್ರುತ್ಯಂತರ ಅಂದರೆ ಬೇರೊಂದು ಶ್ರುತಿಯಲ್ಲಿ, ಅದೇ ಪವಮಾನ ಸೋಮ. ಅದರಲ್ಲಿ ಭಗವತ್ತೇವ ಇಂದ್ರಶಬ್ದಾಭ್ಯಾಸಾಚ್ಯ, ಪರಮಾತ್ಮರಲ್ಲೇ ಇಂದ್ರಶಬ್ದವನ್ನು ಮತ್ತೆ ಮತ್ತೆ ಹೇಳಿರೋದ್ರಿಂದ ಈ ಉಪನಿಷತ್ತಲ್ಲಿ ಬಂದಿರತಕ್ಕಂಥ ಇಂದ್ರ ನಾರಾಯಣನೇ ಆಗಿದ್ದಾನೆ. ಯಾವುದದು ಶ್ರುತಿ ಅಂದರೆ ಮತ್ಸಿ ಅಂತ ಹೇಳಿದರು. ಇಂದ್ರ ಉಪನಿಷಸಾದ ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ ತಮಿಂದ್ರ ಉವಾಚ ಸ ಇಂದ್ರ ಸ ಭೂತಾನಾಮಧಿಪತಿ ಪ್ರೇತ್ಯ ಇಂದ್ರೋ ಹೂತ್ವಾ ಇದಂ ಅದರ್ಶಮಿತಿ ತಸ್ಮಾದಿಂದ್ರೋ ನಾಮ ಇತ್ಯಾದೋ ಬಹುಶೋ ಅಭ್ಯಾಸಾದಿತ್ಯರ್ಥ. ಇದರಲ್ಲಿ ಕೂಡ ಇಂದ್ರ ಶಬ್ದವನ್ನು ಅನೇಕ ಸರ್ ದೇವರ ಬಗ್ಗೆ ಉಪಯೋಗಿಸಿದ್ದಾರೆ. ಪವಮಾನ ಸೋಮದಲ್ಲಿ ಇಂದ್ರ ಅಂದರೆ ವಿಷ್ಣು ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಇಂದ್ರ ವಿಷ್ಣುವೇ ಆಗಿದ್ದಾನೆ ಹೊರತು ಆ ಇಂದ್ರ ದೇವರಲ್ಲ. ಅಭ್ಯಾಸಾಂತರಮಃ ಅಕಾರಸ್ಯ ಇತಿ ಇನ್ನೊಂದು ಕಾರಣ ಕೊಡ್ತಾರೆ. ಅಕಾರ ಅನ್ನೋದು ಆ ಇತಿ ಅಂಭೋ ಮರೀಚಿಹಿ, ಆಕಾರವನ್ನು ಮತ್ತೆ ಮತ್ತೆ ಉಪನಿಷತ್ತಿನಲ್ಲಿ ಉಪಯೋಗಿಸಿದ್ದಾರೆ. ಅಲ್ಲಿ ಅಕಾರಕ್ಕೆ ವಿಷ್ಣು ಅಂತ ಅರ್ಥ ಇದೆ. ಅಕಾರೋ ವೈ ಸರ್ವಾ ವಾಕ್ ಇತ್ಯಾದೌ ಅಕಾರಾಭ್ಯಾಸಾದಿತ್ಯರ್ಥ. ಅಕಾರೋ ವೈ ಸರ್ವಾ ವಾಕ್, ಅಕಾರ ಅಂದ್ರೆ ಒಂದೇ, ಎಲ್ಲ ವಾಕ್ಯಗಳು ವೇದ ವಾಕ್ಯಗಳು ಅಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಒತ್ತು ಕೊಟ್ಟು ಹೇಳಿದ್ದಾರೆ. ಆದ್ದರಿಂದ ಅಂಭೋ ಮರೀಚಿ ಹಿ ಅಕಾರೋ ವೈ ಸರ್ವಾ ವಾಕ್ಯಾದೋ ಅಕಾರಾಭ್ಯಾಸಾದಿತ್ಯರ್ಥ ಪುಂಡರೀಕಾಕ್ಷತ್ವಬಲೆ. ಇನ್ನೊಂದು ಕಾರಣ, ಈಗ ಪುಂಡರೀಕಾಕ್ಷತ್ವಬಲೇನ ಸೂರ್ಯಮಂಡಲಸ್ತತ್ವ ವಿಷ್ಣು ಪ್ರಸಿದ್ಧ. ಪುಂಡರೀಕಾಕ್ಷ ಅಂತ ಹೇಳಿದ ಮೇಲೆ ಸೂರ್ಯಮಂಡಲದಲ್ಲಿರತಕ್ಕಂಥದ್ದು ಯಾರು ಅಂತಾಯಿತು, ವಿಷ್ಣುವೇ ಅಂತಾಯಿತು. ಅದೆಲ್ಲಿದೆ ಅಂದರೆ ತೋರಿಸಿದೆ. ತಸ್ಯ ಅತ್ರ ಬಹುಶೋ ಅನುಸಂಧಾನಾಚ್ಯ ಇಯಂ ಉಪನಿಷತ್ ವಿಷ್ಣು ಪರಾಯಿತ್ಯಾಹ. ಈ ಪುಂಡರೀಕಾಕ್ಷ ಅನ್ನೋ ಪದವನ್ನೇ ಮತ್ತೆ ಮತ್ತೆ ವಿಷ್ಣುವಿನಲ್ಲಿ ಇಲ್ಲಿ ಉಪನಿಷತ್ ಉಪಯೋಗಿಸಿರೋದ್ರಿಂದ ಇಲ್ಲಿ ಬಂದಿರತಕ್ಕಂತಹ ಸೂರ್ಯಮಂಡಲಸ್ಥನಾದವನು ಸೂರ್ಯ ದೇವತೆಯೆಲ್ಲ ವಿಷ್ಣುವೇ ಆಗಿದ್ದಾನೆ. ತಸ್ಯ ಯಯೇಷ ತಪತಿ ಇತ್ಯಾದಿನಾ ಇತಿ. ಯಾವನು ಸೂರ್ಯಮಂಡಲದಲ್ಲಿದ್ದು ಬೆಳಕನ್ನು ಕೊಡ್ತಾನೆ, ತಾಪವನ್ನು ಕೊಡ್ತಾನೆ, ಅವನು ಪುಂಡರೀಕಾಕ್ಷ ಅಂತ ಉಪನಿಷತ್ ಹೇಳಿಬಿಟ್ಟಿದೆ ಈಗಾಗಲೇ. ಏಷ ಇಮಂ ಇದೆಲ್ಲ ಯಾಕೆ ಗಟ್ಟಿ ಮಾಡ್ಕೋಬೇಕು ಅಂದರೆ ಗಾಯತ್ರಿವಂತ ಪ್ರತಿಪಾದ್ಯ ಯಾರೋ ಅದನ್ನ ಸ್ಪಷ್ಟ ಮಾಡ್ಕೊಳ್ಳೋಕೆ ಬರುತ್ತೆ. ಅದರಿಂದ ಏಷ ಇಮಂ ಲೋಕಂ ಅಭ್ಯಾರ್ಚತೆ ಪುರುಷ ರೂಪೇಣ ಏಷ ತಪತಿ ಪ್ರಾಣೋ ಹೇಷ ಏಷ ತಪತಿ ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಪ್ರಾಣೋ ಹೇಷ ಯಯೇಷ ತಪತಿ ಏಷ ತಪನ್ನೇವ ಅಸ್ಮೀತಿ ಹಾ ಉವಾಚ ಇತಿ ಬಹುಶೋ ಅನುಸಂಧಾನಾದಿತ್ಯರ್ಥ. ಇದೇ ಉಪನಿಷತ್ತಿನಲ್ಲಿ ಹಿಂದೆ ಬಂದಿರೋ ವಾಕ್ಯಗಳಿವೆಲ್ಲ ಕೂಡ ಅಲ್ಲೆಲ್ಲ ಕಡೆ ಪುಂಡರೀಕಾಕ್ಷತ್ವ ಸ್ಪಷ್ಟ ಬಂದಿದೆ. ಪುಂಡರೀಕಾಕ್ಷತ್ವ ಸೂರ್ಯಸ್ಯ ಕಿಂನ ಸ್ಯಾತಿತ್ಯತಃ ಸೂರ್ಯೋ ಇದೆ. ಈ ಸೂರ್ಯನನ್ನೇ ಪುಂಡರೀಕಾಕ್ಷ ಅಂತ ಕರೆದಿದ್ದಾರೆ ಅಂತ ಯಾಕೆ ಹೇಳಬಾರ್ದು ಅಂದರೆ, ಸೂರ್ಯನನ್ನ ಕರೆಯೋದಾಗಿದ್ದರೆ ಹಿರಣ್ಯಾಕ್ಷ ಅಂತ ಕರಿಬೇಕಾಗಿತ್ತೆ ಹೊರತು ಪುಂಡರೀಕಾಕ್ಷ ಅಂತ ಕರಿತಿರಲಿಲ್ಲ ಅಂತ ಹೇಳಿದರು. ಶಿವ ಸೂರ್ಯ ಸುರಾಚಾರ್ಯೋ ವಿನಾಯಕಶ್ಚ ವಿರೂಪಾಕ್ಷ ತತ್ರ ವೈಚಿತ್ರ್ಯಂ ಹಿರಣ್ಯಾಕ್ಷ ಸವಿತಾ ಇತ್ಯಾದಿ ಗ್ರಂಥೇಭ್ಯೋ ಅತ್ರ ಅವಗಂತವ್ಯಂ. ಹಿರಣ್ಯಾಕ್ಷ ಸವಿತಾ ಸೂರ್ಯ ಹಿರಣ್ಯಾಕ್ಷ ಅನ್ನೋ ಸ್ಪಷ್ಟವಾದ ಮಾತುಗಳಿರೋದ್ರಿಂದ ಇಲ್ಲಿ ಪುಂಡರೀಕಾಕ್ಷ ಅಂತ ಹೇಳಿದ್ರಿಂದ ಸೂರ್ಯಮಂಡಲಸ್ಥನಾದವನು ಸಾಕ್ಷಾತ್ ಮುಖ್ಯವಾಗಿ ನಾರಾಯಣನೇ. ಇನ್ನೊಂದು ಕಾರಣ ಕೊಡ್ತಾರೆ, ಯೋ ದೇವಾನಾಂ ನಾಮಧಾಯೇಕ ಏವಾ. ಪ್ರಸಿದ್ಧವಾದ ಮಾತು, ಎಲ್ಲ ದೇವರ ಹೆಸರನ್ನು ಹೊಂದಿರೋನು ಒಬ್ಬನೇ ಒಬ್ಬನು ನಾರಾಯಣ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮ ಉದಾಹರಂತಿ. ಎಲ್ಲ ಹೆಸರುಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇದೆ, ಅವರನ್ನೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂತ ಇನ್ನೊಂದು ವಾಕ್ಯ. ಅದನ್ನು ಬಾಲವೇಯ ಶ್ರುತಿ ಅಂತ ಆಚಾರ್ಯರು ಸೂತ್ರ ಭಾಷ್ಯಾದಿಗಳು ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ವೇದದಲ್ಲೇ ಬಂದಿದೆ, ಯಮೀಂದ್ರ ಮಾಹುಹು ವರುಣಂ ಯಮಾಹುಹು. ವಿಷ್ಣುವನ್ನೇ ಇಂದ್ರ ಅಂತಾರೆ, ವರುಣ ಅಂತ ಕರೀತಾರೆ. ಅಂದರೆ ಇಂದ್ರ ಶಬ್ದ ವಾಚ್ಯ ಅಂತ ಕರೀತಾರೆ, ವರುಣ ಶಬ್ದ ವಾಚ್ಯ ಅಂತ ಕರೀತಾರೆ ಅಂತ ವೇದ ಹೇಳಿಬಿಟ್ಟಿದೆ. ಚಂದ್ರ ಸೂರ್ಯಾದಯ ಶಬ್ದಾಃ ವಿಷ್ಣುವೇ ವಹಿ ಮುಖ್ಯತಃ ಉಪಚಾರ ತದನ್ನೇಷಾಂ ವಿಷ್ಣುನೈವ ಕೃತಃ ಪುರಾ. ಚಂದ್ರ ಸೂರ್ಯ ಮೊದಲಾದ ಎಲ್ಲ ಶಬ್ದಗಳು ಕೂಡ ಇದೇ ರೀತಿಯಲ್ಲಿ ಮುಖ್ಯವಾಗಿ ಯಾರನ್ನು ಹೇಳೋದು, ವಿಷ್ಣುವನ್ನೇ ಹೊರತು ಬೇರೆಯವರನ್ನಲ್ಲ. ಉಪಚಾರ ತದನ್ನೇಷಾಂ ಉಳಿದವರಿಗೆ ಅದು ಹೇಳಿದ್ರೆ ಏನರ್ಥ, ಅದಕ್ಕೆ ಉಪಚಾರಕ್ಕೆ ಹೇಳಿದ್ದೆ ಹೊರತು ನಿಜವಾದ ಅರ್ಥದಲ್ಲಿ ಹೇಳಿಲ್ಲ. ವಿಷ್ಣುನೈವ ಕೃತಃ ಪುರಾ, ವಿಷ್ಣುನೈವ ಕೃತಃ ಪುರಾ. ಅದು ಯಾರ ಹೆಸರೇ ಹೆಸರಿಟ್ಟರು ಅಂತ ಕೇಳಿದ್ರೆ ವಿಷ್ಣುನೇ ಹೇಳಿದ್ದಾರೆ, ಬೇರೆ ಹೆಸರು ಇಲ್ಲೇ ಇಲ್ಲ, ಎಲ್ಲ ಹೆಸರು ದೇವರ ಹೆಸರಾದ್ರಿಂದ ದೇವರ ಹೆಸರೇ ಉಳ್ತಾ ಬಂತು. ಅದಕ್ಕೆ ಮನೆಯಲ್ಲಿ ಅಭ್ಯಾಸ ಬಂತು, ನಮ್ಮ ತಾತನ ಹೆಸರು ಇಟ್ಟಿದ್ದೇವೆ, ಮುತ್ತಾತ ಹೆಸರು ಇಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ, ಆ ಹೆಸರು ಅಭ್ಯಾಸ ಬಂದ ಕಾರಣ ಆಯಿತು. ಮಗು ಹೆಸರಿಟ್ಟಾಗ ಸಾಮಾನ್ಯವಾಗಿ ಯಾವುದನ್ನು ಆರಿಸ್ತಾರೆ, ತಮ್ಮ ಹಿಂದಿನವ್ರನ್ನ ಹೆಸರನ್ನು ಇಡ್ತಾರೆ, ಸಾಮಾನ್ಯ ಪದ್ಧತಿ ಅದು. ಇತ್ತೀಚೆಗೆ ಅದೆಲ್ಲ ಹೋಗ್ಬಿಡ್ತು, ಸಿನಿಮಾ ಆ್ಯಕ್ಟರ್ ಹೆಸರು ಪ್ಲೇಯರ್ ಹೆಸರು ಸಿಡೋಕೆ ಶುರು ಮಾಡಿಬಿಡ್ತಾರೆ. ಹಿಂದೆ ಲಿಂಕ್ ಹಾಗೇ ಇರ್ತಾ ಇತ್ತು. ಎಷ್ಟೋ ವಂಶಾವಳಿ ನೋಡಿಬಿಟ್ರೆ ಭೀಮಪ್ಪ ರಾಮಪ್ಪ ಕೃಷ್ಣಪ್ಪ ಮತ್ತೆ ಭೀಮಪ್ಪ ಆ ಥರ ಶುರುವಾಗೋದು. ಈ ರೀತಿ ಎಷ್ಟೋ ಹೆಸರು ರಿಪೀಟ್ ಆಗ್ತಾ ಹೋಗ್ತಾವೆ, ಅದು ಸ್ವಾರಸ್ಯ ಹಿಂದಿನವರನ್ನು ಗೌರವಿಸೋದೊಂದು. ಅದೇ ರೀತಿ ಕೊನೆಗೆ ಎಂಡ ಆದರೆ ದೇವ್ರ ಹತ್ರ ಹೋಗುತ್ತೆ ಹೆಸರು, ಅದು ಅವ್ರ ತಾತನ ಹೆಸರು. ತಾತ ಹೆಸರು ಹೇಳ್ತಾ 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 ಕೊನೆಗೆ ಎಲ್ಲಿ ಹೋಯ್ತದ, ಸಾಮಾನ್ಯ ತಂದೆ ಹೆಸರು ಹಾಕಿಡೋಲ್ಲ, ತಾತ ಹೆಸರು ಹಾಕಿಡ್ತಾರೆ. ತಾತನ ಹೆಸರು ಮುತ್ತ ಹೆಸರು ಕೇಳ್ತಾ ಇರುತ್ತೆ, ತಂದೆ ಸಾಮಾನ್ಯ ಬದುಕಿರ್ತಾರೆ ಹೆಚ್ಚು ಚಾನ್ಸಲ್ಲಿ. ಅದಕ್ಕೋಸ್ಕರ ಯಾರು ಹೆಸರು ಇಡ್ತಾರೆ, ಹೆಚ್ಚು ತಾತ ಮುತ್ತಾತರು ಹೆಚ್ಚು ಹೇಳೋದು ಹೆಚ್ಚು ಪಾಸಿಬಿಲಿಟಿ, ತಾತನು ಬದುಕಿರೋ ಸಂಭವ ಜಾಸ್ತಿ. ಮುತ್ತಾತ ಹೆಸರು ಶುರುವಾಗುತ್ತೆ, ಆಮೇಲೆ ತಾತ ಅಂದರೆ ದೀರ್ಘ ಗರ್ಭದಲ್ಲೇ ಇದ್ದಾಗ ಹೋದ ತಂದೆ ಹೆಸರು. ಈ ರೀತಿ ಬರೋ ಪದ್ಧತಿ ಇರ್ತದೆ, ಎಷ್ಟೊತ್ತು ಗರ್ಭಿಣಿಯಾಗಿರ್ತಾಳೆ ಕಾರಣ ತಂದೆ ಸತ್ತೋಗ್ಬಿಡ್ತಾರೆ, ಆ ಮಗುವಿಗೆ ತಂದೆ ಹೆಸರೇ ಇಡ್ತಾರೆ ಸಾಮಾನ್ಯವೇ, ಅದು ರೇರ್ ಅದು. ಅದು ನೆಕ್ಸ್ಟ್ ಪಿತಾಮಹ ಚಾನ್ಸ್, ಪ್ರಪಿತಾಮಹ ಹೆಸರು ಸಂಬಂಧ ಆಚಾರ್ಯ ಭಾಗವತಾತರಲ್ಲಿ ಮುಂದೆ ಬರುತ್ತೆ. ಪ್ರಪಿತಾಮಹ ಅಂದರೆ ದೇವರು ಅಂತಲೇ ಅರ್ಥ, ಮುತ್ತಾತ. ಎಲ್ಲರೂ ಕೂಡ ಮಹಾಲಕ್ಷ್ಮಿ ದೇವರನ್ನು ಗಂಡ ಅಂತ ಉಪಾಸನೆ ಮಾಡಬೇಕು, ಬ್ರಹ್ಮದೇವರು ವಾಯುದೇವರು ಅಪ್ಪ ಅಂತ ಉಪಾಸನೆ ಮಾಡಬೇಕು, ಆಮೇಲೆ ರುದ್ರಾದಿ ದೇವತೆಗಳು ತಾತ ಅಂತ ಉಪಾಸನೆ ಮಾಡಬೇಕು, ಉಳಿದೆಲ್ಲ ಎಲ್ಲರೂ ಕೂಡ ಮುತ್ತಾತ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ ಜಗತಃ ಪ್ರಭಿತಾಮಹ. ಅದಕ್ಕೆ ಮುತ್ತಾಬರ ಹೆಸರೇ ಇಟ್ಟಾಗಾಯ್ತು ಅಲ್ಲಿ. ಇದು ಲೋಕದೃಷ್ಟಿಯಲ್ಲೂ ಕೂಡ ಸರ್ವಶಬ್ದಗಳು ವಿಷ್ಣುವಾಚಕ ಅಂತ ಹೇಳೋದಕ್ಕೆ ನಿದರ್ಶನ. ಇತ್ಯಾದಿನ ತಸ್ಯೈವ ಸರ್ವನಾಮವತ್ವಾಚ್ಯ. ಚಂದ್ರ ಅಂತ ಅದಕ್ಕೆ ಹೆಸರು. ಚದಿ ಆಹ್ಲಾದ, ಆಹ್ಲಾದವನ್ನು ಉಂಟು ಮಾಡ್ತಾನಾದ್ರಿಂದ ಚಂದ್ರ ಅಂತ ಹೆಸರು. ಈ ಚಂದ್ರನಿಗಿಂತ ಕೋಟಿಗೆ ಅನಂತ ಪಟ್ಟ ಆಹ್ಲಾದ ಉಂಟು ಮಾಡೋದ್ರಿಂದ ಮುಖ್ಯ ಚಂದ್ರ ಯಾರಾದರು? ನಾರಾಯಣ. ಅದು ಸಿಂಪಲ್. ಆಮೇಲೆ ಸೂರ್ಯಗಮ್ಯನಾದ್ರಿಂದ ಸೂರ್ಯ, ಜ್ಞಾನಗಮ್ಯನಾದ್ರಿಂದ ನಾರಾಯಣ. ಶಬ್ದ ವಿಷ್ಣು ವೇವಹಿ ಮುಖ್ಯತಃ ಉಪಚಾರ ತದನ್ನೇಷಾಂ ವಿಷ್ಣುನೈವ ಕೃತಃ ಪುರಃ ಇತ್ಯಾದಿನ ತಸ್ಯೈವ ಸರ್ವನಾಮವತ್ವಾಚ್ಯ. ಇತ್ಯಾದಿ ಪ್ರಮಾಣ ವಾಕ್ಯಗಳಿಂದ ವಿಷ್ಣುವಿಗೇನೆ ಸರ್ವನಾಮವತ್ವ, ಸರ್ವನಾಮಗಳನ್ನು ಹೊಂದಿರುವಿಕೆ. ಸರ್ವನಾಮವಾನ್ ಸರ್ವನಾಮವತ್ವ, ಗೊತ್ತಾಯ್ತಾ? ಎಲ್ಲ ನಾಮಗಳನ್ನು ಹೊಂದಿರುವವನಾಗಿದ್ದಾನೆ. ನಕಾರೋ ಬಲಂ ಷಕಾರ ಪ್ರಾಣ ಆತ್ಮ ಇತ್ಯಾದಿನ ಅಂತೆ ವಿಷ್ಣು ಶಬ್ದ ವ್ಯಾಖ್ಯಾನೇನ ಉಪಸಂಹಾರಾಚ್ಯ. ಇಷ್ಟೆಲ್ಲ ಮುಂದುವರೆದು ಉಪನಿಷತ್ ಕೊನೆಗೆ ಹೋಗ್ತಾ ಹೋಗ್ತಾ ಇದೆಲ್ಲ ವಿಷ್ಣು ಅಂತ ಕೊನೆಗೆ ಹೇಳ್ಬಿಡ್ತಾ ಇದೇ ಉಪನಿಷತ್ತೇ ಹೇಳ್ತಾ ಇದೆ. ಅಂತೆ ಉಪಸಂಹಾರಾಚ್ಯ, ಉಪಸಂಹಾರ ಮಾಡಬೇಕಾದ್ರೆ ಉಪನಿಷತ್ತಿನೊಳಗೆ ವಿಷ್ಣು ಅಂತ ಉಪಸಂಹಾರ ಮಾಡಿಬಿಡ್ತಾ. ಸೊ ಇಷ್ಟೊತ್ತು ಹೇಳಿದ್ದಲ್ಲ ಎಲ್ಲಿ ಗಂಡ ಆಯ್ತು? ಅಲ್ಲಿಗೆ ವಿಷ್ಣುವಿಗೆ ಗಂಡ ಆಯ್ತು. ಉಪಸಂಹಾರಾಚ್ಯ, ಉಪಸಂಹಾರ ಅಂದ್ರೇನು? ಕನ್ಕ್ಲೂಷನ್, ಕನ್ಕ್ಲೂಡ್ ಮಾಡ್ತಿರೋದು ವಿಷ್ಣುವಿನಲ್ಲಿ. ಆದ್ರಿಂದಾಗಿನೇ ವಿಷ್ಣುವೇ ಸರ್ವದೇವೋತ್ತಮ, ಸರ್ವಶಬ್ದವಾಚ್ಯ. ಇನ್ನೊಂದು ಪ್ರಮಾಣ, ಆತ್ಮ ಬ್ರಹ್ಮಾದಯ ಶಬ್ದಾಃ ತಮೃತೇ ವಿಷ್ಣುಮವ್ಯಯಂ ನವರ್ತಂತೆ ತದನ್ಯತ್ರ ಶೃಂಗಿವೇರೇ ಅಗ್ನಿ ಶಬ್ದವತ್ ಇತಿ ಚ ಪಾದ್ಮೇ. ಆತ್ಮ ಬ್ರಹ್ಮಾದಯ ಶಬ್ದಾಃ ತಮೃತೇ ವಿಷ್ಣುಮವ್ಯಯಂ ನವರ್ತಂತೆ ತದನ್ಯತ್ರ. ಆತ್ಮ ಬ್ರಹ್ಮ, ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂದರೆ ಯಾರಲ್ಲಿ? ವಿಷ್ಣುವೇ ಹೊರತು ಬ್ರಹ್ಮದೇವರು ಅಂತ ಅರ್ಥ ಅಲ್ಲ ಅದಕ್ಕೆ. ಅದಕ್ಕೆ ಆತ್ಮ ಬ್ರಹ್ಮ ಆದಯ ಶಬ್ದ, ಆತ್ಮ ಬ್ರಹ್ಮ ಮೊದಲಾದ ಶಬ್ದಗಳು. ತಮೃತೆ ವಿಷ್ಣು ಅವ್ಯಯಂ ನವರ್ತಂತೆ ತದನ್ಯತ್ರ, ಆ ವಿಷ್ಣುವನ್ನು ಬಿಡ್ತು ಅನ್ಯತ್ರ ಬೇರೆ ಕಡೆಗೆ ನವರ್ತಂತೆ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಐಸನ್ನು ನೋಡಿ ಬೆಂಕಿನ ಥರ ಕರೀತಾರ, ಬೆಂಕಿನ ಐಸು ಅಂತ ಕರೀತಾರ. ಆದರೆ ದೇವರಿಗೆ ಮಾತ್ರ ಎಲ್ಲ ಹೆಸರು ಇದೆ. ಕೆಲವು ಹೆಸರು ಬೇರೆ ಹೆಸರು ಹೇಳಾಗಿಲ್ಲ ಅವಕ್ಕೆ, ಆ ಹೆಸರು ಫಿಕ್ಸ್ ಆಗಿಬಿಡುತ್ತೆ. ದೇವರಿಗೆ ಮಾತ್ರ ಎಲ್ಲ ಗುಣಗಳಿರೋದ್ರಿಂದ ಯಾವ ಹೆಸರು ಹೇಳಿದ್ರು ಸರಿ. ಶೃಂಗಿ ಬೇರೆ ಅಗ್ನಿಶಬ್ದವತ್ತು, ಶೃಂಗಿ ಬೇರಕ್ಕೆ ಅಗ್ನಿಶಬ್ದ ಅಂತ ಯಾಕೆ ಕರೀತಾರೋ ಹಾಗೆ ವಿವರಣೆ ಹೇಳ್ತಾರೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಇನ್ನೊಂದು ವಾಕ್ಯ, ಎಲ್ಲ ಶಬ್ದಗಳು ಕೂಡ ವೇದವಾಕ್ಯಗಳೇನಾಗುತ್ತೆ? ಈಗ ಪ್ರಳಯ ಕಾಲದಲ್ಲೂ ವೇದವಾಕ್ಯಗಳಿವೆ, ನಿತ್ಯಾ ವೇದಾಹ. ಪ್ರಳಯ ಕಾಲದಲ್ಲೂ ವೇದವಾಕ್ಯಗಳಿವೆ. ಅಲ್ಲಿ ಇಂದ್ರಾದಿ ಹೇಳೋ ಶಬ್ದ ಕಾಣ್ತಾ ಇದೆ. ಆ ಇಂದ್ರಾದಿಗಳನ್ನ ಹೇಳೋ ಚಾನ್ಸ್ ಇಲ್ಲವೋ? ಯಾಕೆ ಅವ್ರು ಯಾರೂ ಇರಲಿಲ್ಲ, ಈಗ ಚಟದಲ್ಲಿ ಬಿಟ್ಟಿದ್ದಾರೆ. ಮತ್ತು ವೇದವಾಕ್ಯ ಸುಳ್ಳು ಹೇಳೋದಿಲ್ಲ. ಸೊ ಯಾರನ್ನು ಹೇಳಬೇಕು ಅವೀಗ? ವಿಷ್ಣುವನ್ನೇ ಹೇಳಬೇಕು, ಬೇರೆಯನ್ನು ಹೇಳೋ ಚಾನ್ಸೇ ಇಲ್ಲ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನ ಚ ಶಂಕರ. ಇನ್ನೊಂದು ವಾಕ್ಯ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನೇ ಶಾನಃ. ಶಂಕರ ಅಂದ್ರೆ ಒಂದೇ, ಈಶಾನ ಅಂದ್ರೆ ಒಂದೇ. ಆ ಶ್ರುತಿ ಬೇರೆ, ಈ ಶ್ರುತಿ ಬೇರೆ. ಇನ್ನೊಂದು ವಾಕ್ಯ, ವಾಸುದೇವೋ ವಾ ಇದಮಗ್ರೆ ಆಸೀತ್ ನ ಬ್ರಹ್ಮ ನ ಚ ಶಂಕರ ಇತ್ಯಾದಿ ಶ್ರುತಿಭ್ಯಶ್ಚ. ಇಲ್ಲೇನಾಗಿದೆ, ಏಕೋ ನಾರಾಯಣ ಆಸೀತ್ ಸ್ಟಾಪ್ ಆಗಲಿಲ್ಲ, ನ ಬ್ರಹ್ಮ ನ ಚ ಶಂಕರ ಅಂತ ಕನ್ಫರ್ಮ್ ಮಾಡ್ತಾರೆ. ಏಕೋ ನಾರಾಯಣ ಆಸೀತ್ ಅಂತ ಹೇಳ್ತಾ ನ ಬ್ರಹ್ಮ ನ ಈಶಾನ ಅಂತ ಹೇಳ್ತಾರೆ. ವಾಸುದೇವೋ ವಾ ಇದಮಗ್ರ ಆಸೀತ್ ಅಂತ ಹೇಳ್ತಾ ನ ಬ್ರಹ್ಮ ನ ಚ ಶಂಕರ ಅಂತ ಹೇಳ್ತಾ ಇದೆ. ಸೊ ರುದ್ರದೇವ ಸರ್ವೋತ್ತಮ ಅಂತ ಹೇಳೋದಕ್ಕೆ ಚಾನ್ಸಸ್ಸೇ ಇಲ್ಲ. ವೇದವಾಕ್ಯನ ಹೇಳ್ಕೊಂಡು ಹೋಗಿ, ವೇದಕ್ಕೆ ಸಮ್ಮತ ಅಲ್ಲ ಅದು. ನೀವು ಹೇಳಿದರೆ ನಿಮ್ಗೆ ಕಲ್ಪನೆ ಐತೆ ಹೊರತು ವೇದದ ಅಥಾರಿಟಿ ಅದಕ್ಕೆ ಸಿಗೋದಿಲ್ಲ ಅಂತ ಅರ್ಥ. ಇತ್ಯಾದಿ ಶ್ರುತಿಭ್ಯಶ್ಚ ಕಿಂಚ ಏಷ ಇಮಂ ಲೋಕಂ ಅಭ್ಯಾರ್ಚತಿತ್ಯಾದಿನ ತಾವಾ ಏತಾಹ ಸರ್ವಾರುಚ ಇತ್ಯಂತೇನ ಸಕಲ ಋಷಿ ದೇವ ವೇದಾದಿ ವಾಚಕ ಸರ್ವನಾಮವತ್ವ ಮುಕ್ತಂ. ಕೊನೆಗೆ ಹೇಳಬೇಕಾದ್ರೆ ಸಾವ ಏಷ ಇಮಂ ಲೋಕಂ ಅಭ್ಯಾರ್ಚದಿತ್ಯಾದಿನ ತಾವ ಏತಾ ಸರ್ವಾರುಚ ಇತ್ಯಂತೇನ ಸಕಲ ಋಷಿ ದೇವ ವೇದಾದಿ ವಾಚಕ ಸರ್ವನಾಮವತ್ವ ಮುಕ್ತಂ. ವಿಷ್ಣುವಿಗೆ ಸಕಲ ಋಷಿಗಳ ಹೆಸರು, ಸಕಲ ವೇದಗಳ ಹೆಸರು, ಸಕಲ ದೇವತೆಗಳ ಹೆಸರು ಸ್ಪಷ್ಟ ಹೇಳಿರೋದ್ರಿಂದ ಸರ್ವನಾಮವತ್ವ ಬಂತು. ವಿಶ್ವಾಮಿತ್ರಮಿತ್ಯಾದಿನ ತತ್ರೈವ ಆಖ್ಯಾಯಿಕ ಪ್ರದರ್ಶನ ಮುಖೇನ ಸರ್ವನಾಮತ್ವ ಮುಕ್ತಂ. ಅದು ಋಷಿಗಳ ಹೆಸರೆಲ್ಲ ಹೇಳಬೇಕಾದ್ರೆ ಕಶ್ಯಪ, ವಿಶ್ವಾಮಿತ್ರ, ಅತ್ರಿ ಎಲ್ಲ ವಿಷ್ಣುವಾಚಕ ಅಂತ ಹೇಳ್ಬಿಟ್ರು. ವಶಿಷ್ಠ ಎಲ್ಲ ಸಮನ್ವಯ ಮಾಡಿ ತೋರಿಸಿದ್ದಾರೆ ಈಗಾಗಲೇ. ತತ್ಯ ಹರೇರೇವ ಲಿಂಗಂ, ಇವೆಲ್ಲ ಕೂಡ ವಿಷ್ಣುವಿಗೆ ಅಪ್ಲೈ ಆಗಿ ಮಾತುಗಳು, ಬೇರೆಯವರಿಗೆಲ್ಲ. ಅತಶ್ಚ ಅಶ್ಯಾ ಉಪನಿಷದಿ ಸಯೇವೋಕ್ತ ಇತ್ಯಾಹ ಯೋ ದೇವಾನಾಂ ಇತ್ಯಾದಿ. ಆದ್ದರಿಂದ ಉಪನಿಷತ್ತಿನಲ್ಲಿ ಪ್ರಸಕ್ತನಾದವನು ವಿಷ್ಣುವೇ ಹೊರತು ಬೇರೆಯವರಲ್ಲ. ಉಪಸಂಹಾರ ಬಲಾಚ್ಯ ಇಯಂ ಉಪನಿಷತ್ ವಿಷ್ಣು ವಿಷಯ ಇತ್ಯಾಹ ನಕಾರ ಇದಿ. ಉಪಸಂಹಾರ ಮುಂದೆ ಹೇಳಬೇಕಾದ್ರೂ ಕೂಡ ಅದನ್ನೇ ಹೇಳ್ತಾ ಇದೆ. ಉಪಕ್ರಮೇ ಬ್ರಹ್ಮಶಬ್ದಶ್ಚ ಮಧ್ಯೆ ಆತ್ಮಶಬ್ದಶ್ಚ ಅಂತೆ ವಿಷ್ಣುಶಬ್ದಶ್ಚ ಅತ್ರೈವರೂಢಶ್ಚ ಪ್ರಯೋಗಾಚ್ಚ ನಾನ್ಯಪರತ್ವಂ ಇತ್ಯಾಹ ಆತ್ಮೇತಿ. ಉಪಕ್ರಮೇ ಬ್ರಹ್ಮಶಬ್ದಶ್ಯ ಉಪನಿಷತ್ ಶುರುವಾಗಬೇಕಾದ್ರೆ ಏಷ ಪಂಥ ಏತತ್ ಕರ್ಮ ಏತತ್ ಬ್ರಹ್ಮ ಅಂತ ಹೇಳ್ತಾ ಬ್ರಹ್ಮ ಅಂತ ಶುರುವಾಯಿತು. ಮಧ್ಯದೊಳಗೆ ಆತ್ಮ ವಾ ಇದಮಗ್ರಿ ಆಸೀತ್ ಅಂತ ಆತ್ಮ ಶಬ್ದ ಬಂತು. ಕೊನೆಗೆ ವಿಷ್ಣು ಅಂತೆ ವಿಷ್ಣು ಶಬ್ದಶ್ಯ ವಿಷ್ಣು ಅಂತ ಕೊನೆಗೆ ಬಂತು. ಈಗ ಆದಾವಂತೆ ಚ ಮಧ್ಯೆ ಚ ವಿಷ್ಣುವಿನ ಹೆಸರೇ ಹೇಳ್ತಿರೋದ್ರಿಂದ ಇಲ್ಲಿ ಬಂದಿರೋ ಎಲ್ಲ ಶಬ್ದಗಳು ಮುಖ್ಯವಾಗಿ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಅಂತ ಹೇಳಿದರು. ಒಂದು ಕಡೆ ಬಂದರೂ ಸಾಕಾಗ್ತಿತ್ತು. ಆದೌ ಅಂತೆ ಮಧ್ಯೆ ಚ ಬಂತು. ಆದೌ ಬ್ರಹ್ಮಶಬ್ದ, ಮಧ್ಯೆ ಆತ್ಮಶಬ್ದ, ಕೊನೆಗೆ ವಿಷ್ಣು ಶಬ್ದ. ಆದ್ದರಿಂದ ಕೂಡ ಎಲ್ಲ ಉಪನಿಷತ್ತು ಏನು ಹೇಳ್ತಾ ಇದೆ ಪೂರ್ತಿಯಾಗಿ ವಿಷ್ಣುವನ್ನೇ ಹೇಳ್ತಾ ಇದೆ ಅಂಥೇಳಿ ಕ್ಲಿಯರಾಗಿ ಹೇಳಿದೆ. ಸಂವೃತೇ ನವರ್ತಂತೆ ಕಥಂ ತರ್ಹಿ ಆತ್ಮ ವಿರಿಂಚಃ ಸುಮನಸ್ತಸ್ಮಾದೇತತ್ ಬ್ರಹ್ಮ ಇತ್ಯಾದೌ ಅನ್ಯತ್ರ ವೃತ್ತಿಯುಕ್ತಿ ವೃತ್ತಿ ಉಕ್ತಿ ಇತ್ಯತ ಉಕ್ತಂ ತದನ್ಯತ್ರ. ಹಾಗಿದ್ರೆ ಆತ್ಮ ವಿರಿಂಚ ಅಂತಿದೆ, ಅದಕ್ಕೆಲ್ಲ ಏನರ್ಥ ಹೇಳ್ತೀರಿ ಅಂದರೆ ತದನ್ಯತ್ರ ಉಳಿದವರಲ್ಲಿ ಉಪಚಾರತಃ ಇದೆ, ಮುಖ್ಯಾರ್ಥದಲ್ಲಿ ಇಲ್ಲ. ನಾವು ಅಗ್ನಿನ ಅಗ್ನಿ ಅಂತ ಕರಿತೇವೆ ಮುಖ್ಯಾರ್ಥ, ಆದರೆ ಕೆಂಪು ಕಾದೆ ಇದೆ, ಒಂದು ಕಬ್ಬಿಣದ ಗೋಲಿ ಚೆನ್ನಾಗಿ ಕಾದುಬಿಟ್ಟಿದೆ, ಅದೇನಂತ ಕರೀತಾರೆ? ಅಗ್ನಿ ಅಂತ ಕರೀತಾರೆ. ಆ್ಯಕ್ಚುಲಿ ಏನದು? ಕಬ್ಬಿಣದ ಗೋಲಿ ಅಥವಾ ಹೆಂಚು ಅಷ್ಟೇ. ಹೆಂಚು ಚೆನ್ನಾಗಿ ಕಾದಿದೆ, ಏನಂತ ಕರೀತಾರೆ? ಬೆಂಕಿ ಅಂತ ಕರೀತಾರೆ. ಬೆಂಕಿನ ಬೆಂಕಿ ಅಂತ ಕರೀತಾರೆ. ಬೆಂಕಿನ ಬೆಂಕಿ ಅಂತ ಯಾತಕ್ಕೆ ಕರೀತಾರೆ? ಅದು ಬೆಂಕಿ ಆಗಿರೋದ ಕರೀತಾರೆ. ಇದನ್ನು ಬೆಂಕಿ ಅಂತ ಯಾತಕ್ಕೆ ಕರೀತಾರೆ? ತುಂಬ ಬಿಸಿ ಇದೆ ಅದರಿಂದ ಕರೀತಾರೆ. ಸೊ ಉಪಚಾರತಃ ಆಮೇಲೆ ಏನಂತಾರೆ ಇದನ್ನ? ಪಾತ್ರೆ, ಇದು ಸೌಟು, ಇದು ಗೋಲಿ ಅಂತಾರೆ ಹೊರತು ಬೆಂಕಿ ಅಂತ ಕರೆಯೋದಿಲ್ಲ. ಇಲ್ಲಿವರೆಗೂ ಬೆಂಕಿ ಅಂತ ಹೇಳಿದ್ರೆ ಅದಕ್ಕೆ ಬಿಸಿ ಇರೋವರೆಗೂ ಬೆಂಕಿ, ಬಿಸಿ ಹೋದ ತಕ್ಷಣ ಬೆಂಕಿ ಅಲ್ಲ. ಅದೇ ರೀತಿ ಆದರೆ ವಿಷ್ಣು ಬೆಂಕಿಗೆ ಮಾತ್ರ ಯಾವಾಗಲೂ ಬೆಂಕಿನೇ, ಬೆಂಕಿ ಯಾವಾಗಲೂ ಬೆಂಕಿ, ಉಳಿದಗಳು ಬೆಂಕಿ ಇರೋವರೆಗೂ ಬೆಂಕಿ. ಅದಕ್ಕೆ ಎಲ್ಲ ಶಬ್ದಗಳು ವಿಷ್ಣುವನ್ನು ಯಾವಾಗಲೂ ಹೇಳುತ್ತೆ. ಉಳಿದವರಿಗೆ ಹೇಳೋದು ಯಾವಾಗ? ಗುಣಗಳು ಸ್ವಲ್ಪ ಇದ್ದಾಗ ಮಾತ್ರ. ಗುಣಗಳು ಹೋಗ್ತಾ ಗುಣಗಳು ಏನಾಗ್ತಾ ಇರುತ್ತೆ? ಅರ್ಥ ಇರುತ್ತೆ. ಬೆಂಕಿ ಯಾವಾಗ ಅರ್ಥ ಕಡಿಮೆ ಆಗ್ತಾ ಹೋಗುತ್ತೋ ಕೊನೆ ನ್ಯಾಚುರಲಿ ಕೊನೆಗೆ ಸೌಟಾಗಿ ಊಟ ಕೂತ್ಕೊಂಡ್ಬಿಡುತ್ತೆ. ಆದರೆ ದೇವರು ಮಾತ್ರ ಯಾವಾಗಲೂ ಏನಾಗಿರ್ತಾನೆ? ಸರ್ವಶಬ್ದ ವಾಚನಾಗಿರ್ತಾನೆ. ಬಹಳ ಮುಖ್ಯವಾದ ಮಾತದು. ಅದಕ್ಕೆ ಉಪಚಾರ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಸೌಟನ್ನು ನಾವು ಬೆಂಕಿ ಅಂತ ಕರೆದ್ರೆ ಉಪಚಾರ, ಒಲೆಯ ಬೆಂಕಿ ಅಂತ ಕರೆದ್ರೆ ಉಪಚಾರ, ಅಗ್ನಿ ಅಗ್ನಿ ಅಂತ ಕರೆದ್ರೆ ಉಪಚಾರ ಅಲ್ಲ. ಅದೇನದು? ಮುಖ್ಯ ಅರ್ಥ. ಸರಿಯಾಗಿ ಅರ್ಥ ತಿಳ್ಕೊಂಡ್ರೆ ಉಪಚಾರಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂತ ಗೊತ್ತು. ಆಫೀಸರ್ ಅಂತ ಕರೆದು ರಿಟೈರ್ ಆದ ಆಫೀಸರ್ ಅಲ್ಲ, ಆ ಫ್ರೆಂಡ್ ಅಷ್ಟೇ ಅವನಿಗೆ. ಯಾವ ಆಫೀಸ್ ಅಧಿಕಾರದಲ್ಲಿವರಿಗೆ ಏನವನು? ಆಫೀಸರ್. ಅಧಿಕಾರ ಹೊತ್ತಷ್ಟೇನವನು? ಎ ಬಿ ಸಿ ಡಿ ಅಷ್ಟೇ. ಅವ್ ಲೆಕ್ಕಕ್ಕೆ ಬರೋದು ಆಫೀಸರ್ ಅಲ್ಲ ಅವನೀಗ. ಅಂದರೆ ಇರೋವರೆಗೂ ಮಾತ್ರ ಹೆಸರಿರ್ತದೆ. ಆ ಅರ್ಥದಲ್ಲಿ ದೇವರಿಗಿರೋ ಹೆಸರುಗಳು ನಿತ್ಯ, ಉಳಿದಿರೋದೆಲ್ಲ ದೇವರ ಸನ್ನಿಧಾನ ಇರೋದಕ್ಕೋಸ್ಕರ ಅಷ್ಟೇ. ಅದು ಹೋದ ತಕ್ಷಣ ಹೋಗ್ಬಿಡ್ತಾರೆ. ಹಾಂ, ಅದು ಹಾಗೇನೆ. ಉಪಚಾರಕ್ಕೆ ಅಂದರೆ ಹಾಗರ್ಥನೇ. ಉಪಚಾರಕ್ಕೆ ಊಟಕ್ಕೂತ ನಿಮ್ಮದೇ ಮನೆ ತಿಳ್ಕೊಳ್ಳಿ. ಏನದು ಉಪಚಾರ? ಯಾರೋ ಪಾಪ ಪಕ್ಕದಲ್ಲಿ ಕೂತಿದ್ದ, ಇವರೇ ಸೇರ್ಡ್ ಮಾಡ್ಕೊಟ್ಬಿಟ್ಟಿದ್ದಾನೆ, ಅವ್ರದ್ದೇ ಮನೆ ಅಂತ ಹೇಳಿ ನಾನು ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಅಂತ ಕೇಳಿದ್ರೆ ಉಪಚಾರಕ್ಕೆ ಹೇಳಿದ್ದೆ ಅಷ್ಟೇ ಅಂತ ಹೇಳಿದ್ರು. ಉಪಚಾರಕ್ಕೆ ಹೇಳಿದ್ದು ಅವ್ರು ಹೇಳೋನಿಗೂ ಗೊತ್ತು ಕೇಳೋನಿಗೂ ಗೊತ್ತು. ನಾವು ದೇವರಿಗೆ ಉಪಚಾರ ಅಂತ ಮಾಡ್ತೀವಲ್ಲ, ಅದು ಉಪಚಾರದ ಷೋಡಶ ಉಪಚಾರಗಳು. ಯಾಕೆಂದ್ರೆ ನಿಜವಾಗ್ಲೂ ದೇವ್ರಿಗೆ ಉಪಚಾರ ಮಾಡೋ ಶಕ್ತಿ ನಮಗಿದೇನು? ಅದಕ್ಕೇನರ್ಥ ದೇವ್ರಿಗೆ ಅರ್ಕೆ ಇಷ್ಟು ಕೊಟ್ಟು ಅರ್ಕೆ 1000 ರೂಪಾಯಿ ಏನು ಅರ್ಕೆ? ಅದು ಇಷ್ಟು 1000 ರೂಪಾಯಿ ಎಲ್ಲ ಏನವೆಲ್ಲ ಕೂಡ ಎಲ್ಲ ಉಪಚಾರಕ್ಕೆ ಹೇಳೋದೇ ಹೊರತು ನಿಜವಾಗ್ಲೂ ಏನವು ದೇವರಿಗೆ ಮ್ಯಾಚ್ ಮಾಡೋ ರೀತಿಯಲ್ಲಿ ಮಾಡೋ ಶಕ್ತಿ ಇದೆಯಾ? ಇಲ್ವೇ ಇಲ್ಲ. ಅದು ಉಪಚಾರ ಹೆಸರು ಸರಿಯಾಗಿದೆ. ಷೋಡಶ ಉಪಚಾರ ಪೂಜೆಗಳು ಅಂದರೆ ಉಪಚಾರದ ಪೂಜೆಗಳೇ ಹೊರತು ಏನಲ್ಲ. ಸೌವರ್ಣ ಸಾಲಿವರಿ, ಸೌವರ್ಣ ಎಲ್ಲ ಸಾಲಿವರೂ ಇಲ್ಲ. ಗೊತ್ತಾಯ್ತಾ, ಒಂದು ತಟ್ಟೆ ಇಟ್ಟಿರ್ತಾರೆ ಅಷ್ಟೇ, ಸುವರ್ಣ ಸ್ಥಾಲಿವರೆ ಹಿಬಳಿ ಕಡೆ ಕಚ್ಚಿದೆ ಹಿಮಣಿ ಗಿಡಿ ಯಾವ್ಯಾವುದೂ ಇಲ್ಲ, ಉಪಚಾರಕ್ಕೆ ಹೇಳ್ತಿರೋ ಅದೆಲ್ಲ ಕೂಡ. ಆ ದೃಷ್ಟಿಯಲ್ಲಿ ಉಪಚಾರ ಪೂಜೆ ಷೋಡಶ ಉಪಚಾರಗಳೇ, ನಮಸ್ಕಾರ ಮಾಡ್ತಾನೆ. ಎಂಥ ನಮಸ್ಕಾರ ಅದು? ಪುರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಇರಿತ. ಏನಿಲ್ಲ ಅದರೊಳಗೆ, ನಮ್ಮ ಮುಖ್ಯ ಜ್ಞಾನನೇ ಇಲ್ಲ ಅವನಿಗೆ, ಮನಸ್ಸೆಲ್ಲೋ ಇರ್ತದೆ. ನಮಸ್ಕಾರ ಕೂಡ ಏನಲ್ಲ, ಮುಖ್ಯ ನಮಸ್ಕಾರ ಆಗಲೇ ಇಲ್ಲ. ಪ್ರದಕ್ಷಿಣೆ ಕೂಡ ಎಲ್ಲೋ ಬರೋರು ಒಟ್ಟಾಗಿ ಹೋಗ್ಬಿಡ್ತಾರೆ, ಹಾಗಲ್ಲ. ಹೇಗೆ ಪ್ರದರ್ಶನೆ ಹೇಗೆ ಮಾಡಬೇಕು ಅಂಥೇಳಿ ಉಪನಿಷತ್ ಹೇಳ್ತದೆ, ಪುರಾಣಗಳು ಹೇಳ್ತವೆ. ಹೇಗೆ ಪ್ರದರ್ಶನೆ ಮಾಡಬೇಕಾದ್ರೆ, ಆಸನ್ನ ಪ್ರಸವಾಯೋಷಿತ, ತುಂಬ ಗರ್ಭಿಣಿಯಾದ ಸ್ತ್ರೀ, ಇನ್ನೇನು ಡೆಲಿವರಿ ಇವತ್ತೋ ನಾಳೆ ಅಂತೇಳಿ ಅಷ್ಟ ಗರ್ಭಿಣಿಯಾದ ಸ್ತ್ರೀ ತಲೆ ಮೇಲೆ ಕೊಡ ಇಟ್ಕೊಂಡ್ಬಿಟ್ಟಿದ್ದಾಳೆ, ಗೊತ್ತಾಯ್ತಾ? ಆ ಕೊಡ ಬೀಳಬಾರ್ದು, ತಾನು ಬೀಳಬಾರ್ದು. ತಾನು ಬಿದ್ದರೆ ಗರ್ಭಕ್ಕೆ ತೊಂದರೆ, ಕೊಡ ಬಿದ್ದರೆ ಅತ್ತೆ ಬೈತಾಳೆ. ಏನು ಮಾಡಬೇಕೀಗ, ಇಬ್ಬರನ್ನ ಮ್ಯಾನೇಜ್ ಮಾಡಬೇಕಾಗ, ಅದಕ್ಕೆ ಹೇಗೆ ಹೋಗ್ತಾಳೆ, ಎಲ್ಲ ಹೇಳ್ತಾ ಹೆಜ್ಜೆ ಮೇಲೆ ಹೆಚ್ಚಿಕೊಂಡು ಹೋಗ್ತಾಳೆ. ಹಾಗೆ ಪ್ರದರ್ಶನ ಮಾಡಬೇಕಾಗ, ಆ ರೀತಿ ಮಾಡಿದರೆ ಹೋಗಿಲ್ಲ. ಅದು ಒಬ್ಬರು ಓಡಾಡೋಕ್ಕೆ ಜಾಗಿರೋದಿಲ್ಲ, ಎಲ್ಲಿ ಮಾಡೋಕ್ಕಾಗ್ತದೆ? ಇಷ್ಟೆಲ್ಲ ಮಾಡಿದ್ರೆ ಮನಸ್ಸು ಎಲ್ಲೇ ಹೋಗಿರುತ್ತೆ? ಮತ್ತೆ ಅಲ್ಲಿ ಗರ್ಭ ನೋಡ್ತಾ ಇರ್ತಾಳಂತ, ಅವಳು ಕೊಡ ನೋಡ್ತಾ ಇರ್ತಾಳಂತ, ಗೊತ್ತಾಯ್ತಾ? ಸೊ ಬಿಂಬರು ಪರಮಾತ್ಮ ಚಿಂತನೆ ಮಾಡ್ತಾ ಮಾಡಬೇಕಾಗಿ, ಕೊಡದ ಮೇಲೆ ಗಮನ ಹೇಗಿರುತ್ತೋ ತೇರ್ ಮೇಲೆ ಗಮನ ಇರಬೇಕು. ಅವೆಲ್ಲ ಮಾಡಿ ಪ್ರದರ್ಶನ ಉಪಚಾರ, ನಮಸ್ಕಾರ ಉಪಚಾರ, ಅರ್ಘ್ಯಪಾದ್ಯಾದಿಗಳ ಉಪಚಾರನೇ ಉಪಚಾರ, ಏನೇನು ದೈವೇದ್ಯದಿಂದ ಎಲ್ಲ ಉಪಚಾರನೇ. ಷೋಡಶ ಉಪಚಾರ ಪೂಜೆಗಳೇ ಹೊರತು ನಿಜವಾದ ಪೂಜೆಗಳು ಅಲ್ಲೇ ಆಗೋದೇ ಇಲ್ಲ. ಆದರೆ ಅಷ್ಟು ಮಾಡಿದ್ರು ಏನೇನು ಮಾಡ್ತಾನೆ, ಭಾರಿ ಉಪಚಾರ ಮಾಡಿರೋದು. ಮನೆಗೆ ಹೋದಾಗ ಏ ನಿಮ್ಮದೇ ಮನೆ ಅಂತ ಹೇಳಿಬಿಟ್ರು, ಅಷ್ಟೇ ಸಮಾಧಾನ. ಆ ದೇವರು ಖುಷಿ ಪಡ್ತಾರೆ, ಅದಕ್ಕೆ ಭಕ್ತವತ್ಸಲರಾದ್ದರಿಂದ ಅಷ್ಟಕ್ಕೆ ಸಂತೋಷ ಪಡ್ತಾರೆ ಹೊರತು ನಿಜವಾಗ್ಲೂ ಕೂಡ ಇವಾಗಲಪ್ಪ ಕೊನೆಗೆ ಏನೋ ಇದ್ದಾನು ಅರ್ಘ್ಯ ಪಾದ್ಯಾದ್ರಿ ಕೊಟ್ರಿ ಅಂತ ತಿಳ್ಕೊಂಬೋಣ. ಯಾರ್ದು ಅವಂದೇ ಅದು ಇವತ್ತೇ ಅರ್ಥ ಆಯ್ತಾ? ಅವ್ರ ಬಡೆ ಕೂತ ಯಜಮಾನನ್ನೇ ಉಪಚಾರ ಎಲ್ಲರೂ ಊಟ ಮಾಡಿ ಏನಾಗತ್ತಾಗ, ಅದು ಅವ್ರದೇ ಮನೆ ಪಾಪ, ಅವ್ರಿಗೆ ಉಪಚಾರ ಮಾಡಿ ಏನಿಸುತ್ತೆ ನಿಮಗೆ? ಡಬಲ್ ಉಪಚಾರ ಮಾಡಿದಾಗ ಇರ್ತದೆ. ಈ ವಸ್ತುನು ಕೊಡೋದೇ ಮ್ಯಾಚಿಂಗ್ ಅಲ್ಲ, ಅದು ಕೂಡ ನಮ್ಮದಲ್ಲ ಅವಂದೇ. ಅವಾಗ ಏನು ಹೇಳಬೇಕಾಗ, ಎಲ್ಲ ಉಪಚಾರಕ್ಕೆ ತಾನಂದು ಬಿಡ್ತಾನೆ. ಮನೆಗೆ ಯಜಮಾನ ಕೊನೆಗೆ ಊಟ ಕೂತಿರ್ತಾರೆ, ನಿಧಾನ ಆಗಲಿ ಅಂತಾರೆ. ನಿಮ್ಮದೇ ಮನೆ ನಾವೇನು ಹೇಳೋದು ಈ ಮಧ್ಯೆ ಅಂತ ಹೇಳ್ಕೊಂಡಿರ್ತಾರೆ. ನಿಮ್ಮದೇ ಮನೆ ನಾವೇನು ಹೇಳೋದು ಅಂತ ಅನುಸಂಧಾನೇ ಆಗಿರ್ತದೋ, ಎಲ್ಲ ನಿಂದೆ ನಾವೇನು ಹೇಳೋದು ಅಂತ ದೇವ್ರ ಮುಂದೆ ಹೇಳಬೇಕಾದ್ರೆ ಅದು ಉಪಚಾರ ಸರಿಯಾದ ಅರ್ಥ. ಸೊ ಒಟ್ಟಿನ ಉಪಚಾರ ಅಂಬೋದಕ್ಕೆ ಯಾವಾಗಲೂ ಸೆಕೆಂಡರಿ ಸೆನ್ಸ್ ಅಂತಲೇ ಅರ್ಥ, ಪ್ರೈಮರಿ ಸೆನ್ಸ್ ಅಂತ ಹೆಸರು ಅಲ್ಲ ಅದಕ್ಕೆ. ಹೌದು ಹೌದು, ಮಾಡಿದರೆ ಆಗೋದಿಲ್ಲ, ಸುಳ್ಳು ಹೇಳಿದಾಗ ಆಗುತ್ತೆ. ಅದರಿಂದ ಉಪಚಾರ ಪೂಜೆ ಅಂತಲೇ ಕರಿಬೇಕಲ್ಲ. ಉಪಚಾರ ಶಬ್ದಕ್ಕೆ ಷೋಡಶ ಉಪಚಾರ ಪೂಜೆಗಳು, ಹಾ, ಉಪಚಾರಕ್ಕೋಸ್ಕರ ಉಪಚಾರ ಮಾಡಿ ಅಂತಲೇ ಹೇಳ್ತಾರೆ. ಊಟ ಕೂತಲ್ಲಿ ಉಪಚಾರ ಮಾಡಿ ಬನ್ನಿ ಅಂತ ಕರೀತಾರೆ. ಅವೆಲ್ಲ ನಿಮ್ಮದೇ ಅಂತ ಹೇಳಿಬಿಟ್ರೆ ಉಪಚಾರ ಮಾಡಿದ ಲೆಕ್ಕ, ಸುಳ್ಳು ಅಲ್ಲ. ಅದಕ್ಕೆ ದೇವರು ಏನು ಮಾಡ್ತಾನೆ, ಅನುಗ್ರಹ ಮಾಡ್ದ, ಗೊತ್ತಾಯ್ತಾ? ದುರ್ಯೋಧನ ಪ್ರತಿಷ್ಠೆ ಮಾಡ್ದ, ಅದಕ್ಕೆ ಸ್ವೀಕಾರ ಮಾಡಲಿಲ್ಲ, ಗೊತ್ತಾಯ್ತಾ? ಅವೆಲ್ಲ ಏನು ಮನಸ್ಸನ್ನು ಅನ್ಕೊಳ್ಳೋದು ಅಷ್ಟೇ. ಯಾವ ಉತ್ತಪ್ತ ಎಲ್ಲ ಕಾಂಚಿ, ಎಲ್ಲಿದೆ ಉತ್ತಪ್ತ ಕಾಂಚನ? ಅಲ್ಲಿ ಏನೇನೋ ಇರೋದಿಲ್ಲ, ಅದು ಇತ್ತಲಾಡಿದ ಸರಿಯಾಗಿ ತೊಳೆದು ಕೂಡ ತೊಳೆದಿರೋದಿಲ್ಲ. ಉತ್ತಪ್ತೋಜ್ವರ ಕಾಂಚನ ದುಂಗಾಂಗ ರಂಗಸ್ಥಳಂ ಏನೇನೋ ಆಗೋದೇ ಇಲ್ಲ. ಅದೆಲ್ಲ ಉಪಚಾರಗಳಷ್ಟೇ, ಮಾನಸ ಚಿಂತನೆ. ತದನ್ಯತ್ರ ಬ್ರಹ್ಮಾದೌ ಆತ್ಮಬ್ರಹ್ಮಾದಯಸ್ತತ್ರೈವ ಪ್ರಸಿದ್ಧ ವಿಷ್ಣು ನಾರಾಯಣಾದಿ ಶಬ್ದಾತಿರಿಕ್ತಾಃ ಶಬ್ದಾಃ ಶೃಂಗಿಬೇರೆ ಆರ್ದ್ರಕೆ ದಾಹಕತ್ವಗುಣಯೋಗೇನ ಅಗ್ನಿಶಬ್ದವತ್. ನಾವು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ತದನ್ಯತ್ರ ಬ್ರಹ್ಮಾದೌ, ಬ್ರಹ್ಮಾದಿಗಳಲ್ಲಿ ಆತ್ಮ ಬ್ರಹ್ಮಾದಿ ಶಬ್ದಗಳೆಲ್ಲ ಔಪಚಾರಿಕವಾಗಿ ಪ್ರಯುಕ್ತವಾಗ್ತವೆ ಹೊರತು ಮುಖ್ಯ ಅರ್ಥದಲ್ಲಲ್ಲ. ಹೇಗೆ ಅಂದರೆ, ಶೃಂಗಿಬೇರೆ ಆರ್ದ್ರಕೆ, ಶೃಂಗಿಬೇರೆ ಅಂದರೆ ಶುಂಠಿ. ಶುಂಠಿ ನೋಡಿ ಏನಂತಾರೆ, ಅಯ್ಯೋ ಅನ್ಯಾಗ್ತಿದ್ದೆ ಬೆಂಕಿ ಅಂತ ಕರೀತಾರೆ. ಶುಂಠಿ ಬೆಂಕಿನಾ? ಅಷ್ಟೇನು ಉಷ್ಣದ ಗುಣ ಇದೆ ಅಂತ ಅರ್ಥ. ಉಷ್ಣದ ಗುಣ ಇರೋದ್ರಿಂದ ಅದನ್ನು ಬೆಂಕಿ ಅಂತ ಕರೀತಾರೆ. ಶೃಂಗಿಬೇರಕ್ಕೆ ಬೆಂಕಿ ಅಂತ, ಅದನ್ನು ಯಾವುದಕ್ಕೆ ಐಸ್ಗೆ ಬೆಂಕಿ ಅಂತ ಕರೆಯೋದಿಲ್ಲ, ಶೃಂಗಿಬೇರಕ್ಕೆ ಬೆಂಕಿ ಅಂತ ಕರೀತಾರೆ. ಅದಕ್ಕೆ ಆರ್ದ್ರಕ ಅಂದರೆ ಹಸಿ ಶುಂಠಿ, ಹಸಿ ಶುಂಠಿ ಮಣಿಗಿನ ಮೇಲೂ ಶುಂಠಿಗೆ ಶುಂಠಿ ಹೆಸರೇ. ಅದು ಬೆಂಕಿ ಅಂತ ಯಾಕೆ ಭಾರಿ ಉಷ್ಣ ಅಂತ ಕರೆಯೋದಿಲ್ಲ, ಆ ರೀತಿಯಲ್ಲಿ ಕರೆಯೋದ್ರಿಂದ ಅದು 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 ಆರ್ದ್ರಕವನ್ನು ಬೆಂಕಿ ಅಂತ ಕರೆದ್ರೆ ಅದು ಮುಖ್ಯ ಅರ್ಥನಾ ಉಪಚಾರ ಅರ್ಥನಾ? ಉಪಚಾರ ಅರ್ಥ. ಅಗ್ನಿನ ಅಗ್ನಿ ಅಂತ ಕರೆದ್ರೆ ಅದು ಮುಖ್ಯ ಅರ್ಥ. ಸೊ ಯಾವಾಗಲೂ ಶುಂಠಿನ ಬೆಗ್ನಿ ಅಂತ ಕರಿತೇವೋ ಅದು ಉಪಚಾರಿಕವಾದದ್ದು. ಬ್ರಹ್ಮಾದಿ ದೇವತೆಗಳನ್ನು ಬ್ರಹ್ಮಾದಿ ಶಬ್ದಗಳಿಂದ ಕರೆದಾಗ ಅದು ಉಪಚಾರದ ಮಾತುಗಳು. ವಿಷ್ಣುವನ್ನು ಬ್ರಹ್ಮ ಅಂತ ಕರೆದಾಗ ಕರೆಕ್ಟ್ ಮಾತು. ಈ ರೀತಿ ದೃಷ್ಟಾಂತ ಕೊಟ್ಟು ಹೇಳಿದರು. ಶ್ರುತ್ಯಂತರ ಸಮಾಖ್ಯಾನಾಚ ಆತ್ಮಶಬ್ದೋ ನಾರಾಯಣ ಪರ ಇತ್ಯಾಹ ಅಲ್ಪ ಪ್ರವೃತ್ತಿ ನಿಮಿತ್ತ ಯೋಗೀನ ವರ್ತಂತೆ ಇತಿ ಯೋಜ್ಯಂ. ಆ ಪ್ರವೃತ್ತಿಯಲ್ಲಿ ಎರಡು ವಿಧ, ಮಹಾಪ್ರವೃತ್ತಿ ಬೇರೆ, ಅಲ್ಪ ಪ್ರವೃತ್ತಿ ಬೇರೆ. ಒಬ್ಬ ಕೋಟ್ಯಾಧೀಶ ಶ್ರೀಮಂತ ಅಂದರೆ ಸ್ವಲ್ಪ ವಾಸಿ, ಲಕ್ಷಾಧೀಶ ಶ್ರೀಮಂತ ಅಂದರೆ ಸ್ವಲ್ಪ ಕಡಿಮೆ ಆಯಿತು. ಅವನಿಗೆ ಕಂಪೇರ್ ಮಾಡಿದಾಗ ಆ ಶ್ರೀಮಂತಿಕೆ ಅವನಿಗಿಲ್ಲ, ಇನ್ನು 10 ರೂಪಾಯಿ 20 ರೂಪಾಯಿ ಶ್ರೀಮಂತ ಅಂದರೆ ಅರ್ಥನೇ ಇಲ್ಲ ಅದು, ಗೊತ್ತಾಯ್ತಾ? ಬಿಲಿಯನೇರ್ನ ಕರೆಯೋದಕ್ಕೆ ಎಷ್ಟು ವ್ಯತ್ಯಾಸ ಇರ್ತದೆ. ಆದ್ದರಿಂದ ಅಲ್ಪ ಪ್ರವೃತ್ತಿ. ದೇವರ ಅನಂತ ಗುಣದ ಮುಂದೆ ಬ್ರಹ್ಮದೇವರು ಸೃಷ್ಟಿಕರ್ತತ್ವ ಎಂಥದ್ದು ಅಲ್ಪ ಅಷ್ಟೇ, ಗೊತ್ತಾಯ್ತಾ? ಮಹಾಲಕ್ಷ್ಮಿಯೇ ಅಲ್ಪ ಅಂದಮೇಲೆ ಬ್ರಹ್ಮದೇವರದ್ದು ಅಲ್ಪ ಆಗದೆ ಇರ್ತದ? ಹೀಗಾಗಿ ಪರಮಾತ್ಮನ ಎಲ್ಲ ಗುಣಗಳು ಕೂಡ ಪರಿಪೂರ್ಣ ಸಮಗ್ರ ಅನಂತ, ಉಳಿದವರದೆಲ್ಲ ಅಲ್ಪ. ಇದರ್ಥ ಯಜ್ಞಾನ ಅವ್ಯಾಕೃತ ಆಕಾಶೇ ಪ್ರಾಪ್ನೋತಿ ಪರಮಾಣುತ, ಬ್ರಹ್ಮದೇವರನ್ನು ಜ್ಞಾನಿಗಳು ಅಂತ ಕರೀತೇವೆ, ಗೊತ್ತಾಯ್ತಾ? ಆದರೆ ಆಚಾರ್ಯ ಹೇಳ್ತಾರೆ, ಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲ ಜ್ಞಾನ ಒಟ್ಟಿಗೆ ಒಂದು ಕಡೆ ಹಾಕಿಬಿಟ್ರೆ, ಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲ ದೇವತೆಗಳ ಜ್ಞಾನನ ಒಂದೇ ಕಡೆ ಹಾಕಿಬಿಟ್ರೆ ವೇದವ್ಯಾಸರ ಜ್ಞಾನದ ಮುಂದೆ ಎಷ್ಟಾಗುತ್ತೆ ಅಂದರೆ ಅವ್ಯಾಕೃತ ಆಕಾಶದಲ್ಲಿ ಒಂದು ಡಾಟ್ ಆದಾಗುತ್ತೆ ಅಂತ ಹೇಳಿದ್ರು. ಎಷ್ಟಿರ್ಬೋದು ಅಂದರೆ ಜ್ಞಾನ ಮಹಾಲಕ್ಷ್ಮಿಯಿಂದ ಎಲ್ಲರ ಜ್ಞಾನ ಹಾಗಾದ್ಮೇಲೆ ದೇವರ ಜ್ಞಾನ ಎಷ್ಟಿರ್ಬೇಕು ಅಂತ ಉಳಿದವ್ರ ಜ್ಞಾನಿ ಅಂತ ತಿಳ್ಕೊಂಡ್ರೆ ಎಷ್ಟು ಮೂರ್ಖತನ ಆಗ್ತದೆ. ಅದಕ್ಕೆ ದಶಬ್ದಾಬ್ದೋ ಗಾಢ ಅಂತ ಹೇಳ್ಕೊಂಡಿದ್ದು ಎಷ್ಟು ಸರಿ ಅಂತ ಗೊತ್ತಾಗುತ್ತೆ. ಯಾಕೆ ಒಂದು ದೃಷ್ಟಿಯಿಂದ ವಿನಯ, ಇನ್ನೊಂದು ದೃಷ್ಟಿಯಿಂದ ಏನದು ಸತ್ಯ. ಅದು ದಾಹಕತ್ವ ಗುಣ ಯೋಗೇನ ಅಗ್ನಿ ಶಬ್ದವತೆ ಅಲ್ಪ ಪ್ರವೃತ್ತಿ ನಿಮಿತ್ತ ಯೋಗೇನ ವರ್ತಂತೆ ಇತಿ ಯೋಗ್ಯಂ. ಇದು ಸ್ವಾರಸ್ಯ ಏನಂದರೆ, ಮೊದಲನೇದಾಗಿ ಮುಖ್ಯಾರ್ಥ ಕೊಡೋದೇ ಇಲ್ಲ, ಎರಡನೇದಾಗಿ ಏನಾಗಿದೆ ಅಮುಖ್ಯಾರ್ಥ, ಅಮುಖ್ಯಾರ್ಥ ಕೂಡ ಹ್ಯಾಕ್ ಕೊಡಿಸ್ತೀವಿ ಅಂದರೆ ಸ್ವಲ್ಪ ಇರೋದಕ್ಕೆ ಕೊಡಿಸ್ತಿರೋದು. ಈ ಮತ್ತೆ ಭಾರಿ ಜಾಸ್ತಿ ಏನೂ ಇಲ್ಲ, ತುಂಬ ಜಾಸ್ತಿ ಇದ್ದರೆ ಸರಿನೇ, ಸ್ವಲ್ಪ ಜಾಸ್ತಿ ಇದ್ದದಕ್ಕೆ ಹೇಳಿದರೆ ದೇವ್ರ ಗುಣ ಎಷ್ಟು ಜಾಸ್ತಿ ಎಂಬುದನ್ನು ತಿಳ್ಕೊಂಡಿರ್ಬೇಕು. ಸಿತ್ಯಂತರ ಸಮಾಖ್ಯಾನಾಚ್ಯ ಆತ್ಮಶಬ್ದೋ ನಾರಾಯಣ ಪರ ಇತ್ಯಾಹ ಏಕೈ. ಅದನ್ನು ನಾಳೆ ನೋಡೋಣ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯಾದಿ ಕವಯೇ.